आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ರಾಹುಲ್ ಗಾಂಧಿ ಚುನಾವಣಾ ಬಾಂಡ್ಗಳ ಬಗ್ಗೆ ಆಕ್ರಮಣಕಾರಿಯಾಗಿದ್ದಾರೆ, ಆದರೆ ಬಿಜೆಪಿ ಮೌನವಾಗಿದೆ. ಹಲೋ, ನಾನು ರವೀಶ್ ಕುಮಾರ್ ಮತ್ತು ಇದು ಚುನಾವಣಾ ಬಾಂಡ್ಗಳ ಕುರಿತು ನಮ್ಮ ಎರಡನೇ ವಿಡಿಯೋ. ಈ ಬಾಂಡ್ ವಂಚನೆಗಳ ಹಲವು ಸುಳಿವುಗಳನ್ನು ಹೊಂದಿದ್ದು, ಅವುಗಳನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ನಿಮಗೆ ಪ್ರಸ್ತುತಪಡಿಸುವುದು ಸವಾಲಿನ ಸಂಗತಿಯಾಗಿದೆ. ರಿಪೋರ್ಟರ್ಸ್ ಕಲೆಕ್ಟಿವ್ ಎಂಬ ಇಂಗ್ಲಿಷ್ ವೆಬ್ಸೈಟ್ನಲ್ಲಿರುವ ತಂಡವು ಈ ಪ್ರದೇಶದಲ್ಲಿ ಮಹತ್ವದ ಕೆಲಸ ಮಾಡಿದೆ ಎಂದು ನಿಮಗೆ ತಿಳಿದಿರಬಹುದು. ಮೋದಿ ಸರ್ಕಾರದ ಅತಿದೊಡ್ಡ ಹಗರಣ ಏನೆಂಬುದನ್ನು ಅವರ ವರದಿ ಬಹಿರಂಗಪಡಿಸಿದೆ. ಈ ಬಾಂಡ್ಗಳ ಮೂಲಕ ನಿಗಮಗಳು ಹೇಗೆ ಸರ್ಕಾರದ ಗುಲಾಮರು ಮತ್ತು ಸ್ನೇಹಿತರಾಗಿವೆ ಎಂಬುದನ್ನು ನೀವು ನೋಡಬಹುದು. ಆದರೆ ಈ ವರದಿಗಳು ನಿಮ್ಮ ಹಿಂದಿ ಪತ್ರಿಕೆಗಳು ಮತ್ತು ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿವೆಯೇ? ರಿಪೋರ್ಟರ್ಸ್ ಕಲೆಕ್ಟಿವ್ನಿಂದ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುದ್ದಿ ಪ್ರಕಟವಾಗಿದ್ದರೂ ಸಮರ್ಪಕವಾಗಿ ವರದಿಯಾಗುತ್ತಿದೆಯೇ? ಇಂದು ಹಿಂದಿ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಹಿಂದಿ ಸಮಾಜವನ್ನು ತಡೆಹಿಡಿಯುವಲ್ಲಿ ದೊಡ್ಡ ಅಪರಾಧಿಗಳಾಗಿವೆ. ಅದು ತಿಳುವಳಿಕೆಯಾಗದಂತೆ ತಡೆಯುತ್ತದೆ. ಚುನಾವಣಾ ಬಾಂಡ್ಗಳ ವರದಿಯೇ ಇದಕ್ಕೆ ಸ್ಪಷ್ಟ ಸಾಕ್ಷಿ. ವಿಷಯದ ಕುರಿತು ಇದು ನಮ್ಮ ಎರಡನೇ ವಿಡಿಯೋವಾಗಿದೆ. ಅನೇಕ ಪ್ರಮುಖ ಹಿಂದಿ ಪತ್ರಿಕೆಗಳಲ್ಲಿ ಬಾಂಡ್ಗಳ ಪ್ರಸಾರವು ವಾಡಿಕೆಯಾಗಿದೆ. ಕಂಪನಿಗಳು, ಬಿಜೆಪಿ ಅಥವಾ ಇತರ ಪಕ್ಷಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆ ವಿವರವಾದ ತನಿಖೆಯ ಕೊರತೆಯಿದೆ. ಪತ್ರಿಕೆಗಳಿಗಿಂತ ಕಡಿಮೆ ಸಂಪನ್ಮೂಲಗಳು ಮತ್ತು ವರದಿಗಾರರನ್ನು ಹೊಂದಿದ್ದರೂ, ವರದಿಗಾರರ ಕಲೆಕ್ಟಿವ್ನಲ್ಲಿ ಪತ್ರಕರ್ತರು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ರಿಪೋರ್ಟರ್ಸ್ ಕಲೆಕ್ಟಿವ್ ಅನ್ನು ಆರ್ಥಿಕವಾಗಿ ಬೆಂಬಲಿಸುವುದನ್ನು ನೀವು ಪರಿಗಣಿಸಬೇಕು. ಹತ್ತಾರು ಸಂಪಾದಕರು ಮತ್ತು ಸಾವಿರಾರು ಪತ್ರಕರ್ತರನ್ನು ಹೊಂದಿರುವ ಹಿಂದಿ ಪತ್ರಿಕೆಗಳು ಏನು ಮಾಡುತ್ತಿವೆ? ಮೋದಿ ಸರಕಾರವನ್ನು ಪ್ರಶ್ನಿಸುವ ಸುದ್ದಿಯನ್ನು ಹತ್ತಿಕ್ಕುವುದೊಂದೇ ಅವರ ಪಾತ್ರವೇ? ಹಿಂದಿ ಮಾಧ್ಯಮದ ಹಲವು ಪತ್ರಕರ್ತರು ಕೈಕಟ್ಟಿ ಹಾಕಿದ್ದಾರೆ. ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾ ಲಿಮಿಟೆಡ್ ಕಂಪನಿಯು 966 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳನ್ನು ಏಕೆ ಖರೀದಿಸಿತು ಎಂದು ಸಂಪಾದಕರು ಮುಖಪುಟದಲ್ಲಿ ಪ್ರಶ್ನಿಸಬೇಕಲ್ಲವೇ? ಒಂದು ರಾಜಕೀಯ ಪಕ್ಷಕ್ಕೆ 1000 ಕೋಟಿ ದೇಣಿಗೆ ಕೊಡುವಷ್ಟು ಹಣ ಈ ಕಂಪನಿಯ ಬಳಿಯಿದೆಯೇ? ಇದೇ ಕಂಪನಿಯು ತೆಲಂಗಾಣದಲ್ಲಿ ಪ್ರಮುಖ ಯೋಜನೆಯಲ್ಲಿ ತೊಡಗಿಸಿಕೊಂಡಿದೆ. ಅದರ ಬಗ್ಗೆ ಸಿಎಜಿ ಹಲವಾರು ಗಂಭೀರ ಟೀಕೆಗಳನ್ನು ಮಾಡಿದೆ. ಯೋಜನೆಯು ಸರ್ಕಾರಕ್ಕೆ ಭಾರೀ ನಷ್ಟವನ್ನು ಉಂಟುಮಾಡಿದೆ ಮತ್ತು ಅನೇಕ ಅಕ್ರಮಗಳಿಂದ ಹಾನಿಗೊಳಗಾಗಿದೆ ಎಂದು ಹೇಳಿದೆ. ಆರಂಭದಲ್ಲಿ 82,000 ಕೋಟಿ ಎಂದು ಅಂದಾಜಿಸಲಾಗಿತ್ತು. ಅದರ ವೆಚ್ಚ ಈಗ 1.5 ಲಕ್ಷ ಕೋಟಿಗೆ ಏರಬಹುದು. ತೆಲಂಗಾಣ ಚುನಾವಣೆಯಲ್ಲಿ ಕಾಳೇಶ್ವರಂ ಅಣೆಕಟ್ಟು ಮಹತ್ವದ ರಾಜಕೀಯ ವಿಷಯವಾಯಿತು. ಪ್ರಮುಖ ವಿಚಾರದಲ್ಲಿ ರಾಹುಲ್ ಗಾಂಧಿ ಸರಿ ಎಂದು ಮತ್ತೊಮ್ಮೆ ಸಾಬೀತಾಗಿದೆ. ಇದು 2019 ನವೆಂಬರ್ನಲ್ಲಿ ರಾಹುಲ್ ಗಾಂಧಿ ಮಾಡಿದ ಟ್ವೀಟ್. ಇದು ಇಂದು ವೈರಲ್ ಆಗುತ್ತಿದೆ. ನವಭಾರತದಲ್ಲಿ ಲಂಚ ಮತ್ತು ಅಕ್ರಮ ಆಯೋಗಗಳನ್ನು ಚುನಾವಣಾ ಬಾಂಡ್ಗಳು ಎಂದು ಕರೆಯುತ್ತಾರೆ ಎಂದು ರಾಹುಲ್ ಅದರಲ್ಲಿ ಬರೆದಿದ್ದಾರೆ. ರಿಪೋರ್ಟರ್ಸ್ ಕಲೆಕ್ಟಿವ್ ಅಡಿಯಲ್ಲಿ ಬಾಂಡ್ಗಳನ್ನು ಬಹಿರಂಗಪಡಿಸುತ್ತಿರುವ ನಿತಿನ್ ಸೇಥಿಯವರ ವರದಿಯನ್ನು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಹಿಂದಿ ಸಂಪಾದಕರು ಮೋದಿಯನ್ನು ಹೊಗಳುವುದರಲ್ಲಿಯೇ ನಿರತರಾಗಿದ್ದಾರೆ. ಮತ್ತೊಮ್ಮೆ ರಾಹುಲ್ ಗಾಂಧಿಯವರು ಸರಿ ಎಂದು ಸಾಬೀತಾಗಿದೆ. ಆದರೆ ಆ ಸಮಯದಲ್ಲಿ ಅವರ ಮಾತುಗಳನ್ನು ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಥವಾ ಮಾಧ್ಯಮಗಳು ಈ ಬಂಧಗಳ ಸ್ವರೂಪ ಮತ್ತು ಅವುಗಳ ಹಿಂದಿನ ಆಟವನ್ನು ತನಿಖೆ ಮಾಡಲಿಲ್ಲ. ಇಂದು ಈ ಬಾಂಡ್ಗಳ ಮೂಲಕ ಬಿಜೆಪಿ ಆರ್ಥಿಕ ಮಹಾಶಕ್ತಿಯಾಗಿ ಮಾರ್ಪಟ್ಟಿದೆ. ಇತರ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ. ಈ ವಿಡಿಯೋ ವಿಧಾನಸಭಾ ಚುನಾವಣೆಯ ಕಾಲದ್ದು. ಕಾಳೇಶ್ವರಂ ನೀರಾವರಿ ಯೋಜನೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ರಾಹುಲ್ ಗಾಂಧಿ ಅವರು ಎಟಿಎಂ ಮಾದರಿಯಲ್ಲಿ ಪ್ರಚಾರ ಮಾಡುತ್ತಿದ್ದು, ಈ ಯೋಜನೆಯು ಚಂದ್ರಶೇಖರ ರಾವ್ ಅವರಿಗೆ ಹೇಗೆ ಹಣದ ಯಂತ್ರವಾಗಿದೆ ಎಂಬುದನ್ನು ಮತದಾರರಿಗೆ ತೋರಿಸುತ್ತಿದೆ. ಈ ಮೂಲಕ ತೆಲಂಗಾಣ ಜನತೆಯ 1 ಲಕ್ಷ ಕೋಟಿ ರೂ ಕಾಳೇಶ್ವರಂ ಕೆಸಿಆರ್ ಮತ್ತು ಅವರ ಕುಟುಂಬದ ಎಟಿಎಂ ಆಗಿದೆ. ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯ ಭಾಗವಾಗಿರುವ ಮೇಡಿಗಡ್ಡ ಬ್ಯಾರೇಜ್ಗೆ ಭೇಟಿ ನೀಡಿದ್ದು, ಗುಣಮಟ್ಟವಿಲ್ಲದ ವಸ್ತುಗಳ ಬಳಕೆಯಿಂದ ಹಲವು ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ ಎಂದು ನವೆಂಬರ್ 2 ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. 1.25 ಲಕ್ಷ ಕೋಟಿ ಮೌಲ್ಯದ ಕಾಳೇಶ್ವರಂ ಯೋಜನೆಯನ್ನು 966 ಕೋಟಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳನ್ನು ಖರೀದಿಸಿರುವ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಎಂಇಐಎಲ್ ನೀಡಲಾಗಿದೆ. ಫ್ಯೂಚರ್ ಗೇಮಿಂಗ್ ನಂತರ ಈ ಕಂಪನಿಯು ಬಾಂಡ್ಗಳ ಎರಡನೇ ಅತಿದೊಡ್ಡ ಖರೀದಿದಾರನಾಗಿದೆ. 966 ಕೋಟಿ ಬಾಂಡ್ ಯಾವ ಪಕ್ಷದ ಪಾಲಾಗಿದೆ ಎಂಬುದು ಇನ್ನೂ ಸಂಪೂರ್ಣವಾಗಿ ಸಾಬೀತಾಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆ ಸುದ್ದಿ ಹರಿದಾಡುತ್ತಿದೆ. ಕಂಪನಿಯೊಂದು ಏಪ್ರಿಲ್ 11, 2023 140 ಕೋಟಿ ಮೌಲ್ಯದ ಬಾಂಡ್ ಖರೀದಿಸಿತು ಮತ್ತು ಒಂದು ತಿಂಗಳೊಳಗೆ ಮಹಾರಾಷ್ಟ್ರದ ಏಕನಾಥ್ ಶಿಂಧೆ ಬಿಜೆಪಿ ಸರ್ಕಾರದಿಂದ 14,400 ಕೋಟಿ ಮೌಲ್ಯದ ಒಪ್ಪಂದಗಳನ್ನು ಪಡೆದುಕೊಂಡಿದೆ ಎಂದು ವರದಿಯಾಗಿದೆ. ಈ ಕಂಪನಿಯ ಮೇಲೆ ಆದಾಯ ತೆರಿಗೆ ಇಲಾಖೆಯು ದಾಳಿ ನಡೆಸಿದೆ. ಅಂತಹ ಕಂಪನಿಗಳು 966 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುತ್ತವೆ ಮತ್ತು ಈ ದೇಣಿಗೆಗಳ ಫಲಾನುಭವಿಗಳ ಬಗ್ಗೆ ದೇಶಕ್ಕೆ ತಿಳಿಸಬೇಕೇ ಎಂದು ವೆಸ್ಟರ್ನ್ ಯುಪಿ ಪವರ್ ಪ್ರಾಜೆಕ್ಟ್ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಎಂಇಐಎಲ್ನ ಅಂಗಸಂಸ್ಥೆ 220 ಕೋಟಿ ಮೌಲ್ಯದ ಬಾಂಡನ್ನು ಖರೀದಿಸಿತು. ಎರಡೂ ಕಂಪನಿಗಳ ಒಟ್ಟು ಹೂಡಿಕೆಯನ್ನು 1,186 ಕೋಟಿಗಳಿಗೆ ತಂದಿತು. ಹೆಚ್ಚುವರಿಯಾಗಿ ಪ್ರುಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ನಲ್ಲಿ ಮೇಘಾ ಇಂಜಿನಿಯರಿಂಗ್ 2022-23 83 ಕೋಟಿಗಳಷ್ಟು ದೊಡ್ಡ ದೇಣಿಗೆಯನ್ನು ನೀಡಿದೆ. 2023 ಕೆಸಿಆರ್ ಅವರ ಪಕ್ಷವು ಅದೇ ಟ್ರಸ್ಟ್ನಿಂದ 90 ಕೋಟಿ ದೇಣಿಗೆಯನ್ನು ಸ್ವೀಕರಿಸಿದೆ. ಅದು ತನ್ನ ಒಟ್ಟು ದೇಣಿಗೆಯ 75% ಬಿಜೆಪಿಗೆ ಹಂಚಿಕೆ ಮಾಡಿದೆ. ತೆರಿಗೆಗಳನ್ನು ಉಳಿಸಲು ಕಂಪನಿಗಳು ಈ ಟ್ರಸ್ಟ್ಗೆ ದೇಣಿಗೆ ನೀಡುತ್ತವೆ. ಈ ಕಂಪನಿಯು ಅಧಿಕಾರಿಯೊಬ್ಬರ ಮದುವೆಯ ಸಂಪೂರ್ಣ ವೆಚ್ಚವನ್ನು ಭರಿಸಿದೆ ಎಂದು ಆರೋಪಿಸಿ ನ್ಯೂಸ್ ಮಿನಿಟ್ ವರದಿಯನ್ನು ಪ್ರಕಟಿಸಿತು. ಇದು ಕಂಪನಿಯಿಂದ ಮಾನನಷ್ಟ ಮೊಕದ್ದಮೆಗೆ ಕಾರಣವಾಯಿತು. ಹಿಂದಿ ಮಾತನಾಡುವ ಸಾಮಾನ್ಯ ಪ್ರೇಕ್ಷಕರಿಗೆ ಈ ಸುದ್ದಿಯನ್ನು ಪ್ರಸಾರ ಮಾಡುವ ಸವಾಲು ಇದೆ. 10 ಕೋಟಿ ಲಾಭದಲ್ಲಿರುವ ಕಂಪನಿ 410 ಕೋಟಿ ದೇಣಿಗೆ ನೀಡುತ್ತಿರುವುದು ಅಚ್ಚರಿ ಮೂಡಿಸಿದೆ. ಇದು ಹೇಗೆ ಕಾರ್ಯಸಾಧ್ಯ? ಯುಪಿಇ ಆಡಳಿತಾವಧಿಯಲ್ಲಿ 3 ವರ್ಷಗಳವರೆಗೆ ನಿರಂತರ ಲಾಭ ಹೊಂದಿರುವ ಕಂಪನಿಗಳು ಮಾತ್ರ ದೇಣಿಗೆ ನೀಡಬಹುದೆಂದು ನಿಯಮವು ಕಡ್ಡಾಯಗೊಳಿಸಿತು ಮತ್ತು ಆ ಲಾಭದ 7.5% ಮಾತ್ರ. ಪ್ರಧಾನಿ ಮೋದಿ ಮತ್ತು ಅವರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಈ ನಿರ್ಬಂಧವನ್ನು ತೆಗೆದುಹಾಕಿದರು. ಕಂಪನಿಗಳು ತಮ್ಮ ಲಾಭದ ಯಾವುದೇ ಭಾಗವನ್ನು ಷೇರುದಾರರಿಗೆ ಅಥವಾ ಸಾರ್ವಜನಿಕರಿಗೆ ಬಹಿರಂಗಪಡಿಸದೆ ದಾನ ಮಾಡಲು ಅವಕಾಶ ಮಾಡಿಕೊಟ್ಟರು. ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸಿದಾಗಿನಿಂದ ಕಂಪನಿಗಳು ತಮ್ಮ ಲಾಭಕ್ಕಿಂತ ಹಲವು ಪಟ್ಟು ಮೌಲ್ಯದ ಬಾಂಡ್ಗಳನ್ನು ಖರೀದಿಸುವ ವರದಿಗಳು ಹೊರಬಿದ್ದಿವೆ. ಮೋಸದ ಚಟುವಟಿಕೆಗಳು ಅಥವಾ ದೇಣಿಗೆಗಾಗಿ ಮೂರನೇ ವ್ಯಕ್ತಿಯ ನಿಧಿಯ ಬಳಕೆಯ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ. ತಮಿಳುನಾಡು ಮೂಲದ ಫ್ಯೂಚರ್ ಗೇಮಿಂಗ್ ಕಂಪನಿಯು ಚುನಾವಣಾ ಬಾಂಡ್ಗಳ ಮೂಲಕ 2019 ಲಾಭದ 6 ಪಟ್ಟು ದೇಣಿಗೆ ನೀಡಿದೆ. 2022-23 ಅದರ ತೆರಿಗೆ ಪೂರ್ವ ಲಾಭವು 82 ಕೋಟಿ ಆಗಿತ್ತು. ಆದರೂ ಅದು 328 ಕೋಟಿಗಳನ್ನು ದೇಣಿಗೆ ನೀಡಿದೆ ಮತ್ತು 4 ವರ್ಷಗಳಲ್ಲಿ 1,368 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಮತ್ತೊಂದು ಕಂಪನಿಯಾದ ಮದನ್ಲಾಲ್ ಪ್ರೈವೇಟ್ ಲಿಮಿಟೆಡ್ ತನ್ನ ಲಾಭದ 1,874% ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳನ್ನು ಖರೀದಿಸಿತು. ಇದು ಹುಬ್ಬುಗಳನ್ನು ಹೆಚ್ಚಿಸಿತು. ಇದು ತನ್ನ ಸಹೋದರ ಕಂಪನಿಗಳಾದ ಕೆವೆಂಟರ್ ಫುಡ್ ಪಾರ್ಕ್ ಇನ್ಫ್ರಾ ಮತ್ತು ಎಂಕೆಜೆ ಎಂಟರ್ಪ್ರೈಸಸ್ ಜೊತೆಗೆ ಪಶ್ಚಿಮ ಬಂಗಾಳದ ಅದೇ ವಿಳಾಸದಲ್ಲಿ ನೋಂದಾಯಿಸಲ್ಪಟ್ಟಿದೆ. 500 ಕೋಟಿಗೂ ಹೆಚ್ಚು ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. 2019-20 ಮದನ್ಲಾಲ್ ಲಿಮಿಟೆಡ್ ಕೇವಲ 1.84 ಕೋಟಿ ಲಾಭದಲ್ಲಿ ರಾಜಕೀಯ ಪಕ್ಷಗಳಿಗೆ 185 ಕೋಟಿ ದೇಣಿಗೆ ನೀಡಿದೆ. ರಾಧೇಶ್ಯಾಮ್ ಖೈತಾನ್ ನಿರ್ವಹಿಸುತ್ತಿರುವ ಈ ಕಂಪನಿಗಳ ಸಿಇಒಗಳು ಗಮನಾರ್ಹ ರಾಜಕೀಯ ದೇಣಿಗೆಗಳನ್ನು ನೀಡಿದ್ದಾರೆ. ಅಪನಂಬಿಕೆ ಮತ್ತು ಕಳವಳವನ್ನು ಪ್ರೇರೇಪಿಸಿದ್ದಾರೆ. 2021 ಕೆವೆಂಟರ್ ದಾಳಿಯನ್ನು ಎದುರಿಸಿದರು, ಆದರೆ ಫಲಿತಾಂಶವು ಸ್ಪಷ್ಟವಾಗಿಲ್ಲ. ಪಶ್ಚಿಮ ಬಂಗಾಳ ಸರ್ಕಾರವು ಮೆಟ್ರೋ ಡೈರಿಯಲ್ಲಿನ ತನ್ನ ಪಾಲನ್ನು ಈ ಗುಂಪಿಗೆ ಮಾರಾಟ ಮಾಡಿದ ನಂತರ ಅಧೀರ್ ರಂಜನ್ ಚೌಧರಿ ಈ ಒಪ್ಪಂದದ ವಿರುದ್ಧ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅದನ್ನು ತಿರಸ್ಕರಿಸಲಾಯಿತು. 500 ಕೋಟಿ ದೇಣಿಗೆ ಪಡೆದವರ ಗುರುತು ಊಹಾತ್ಮಕವಾಗಿದೆ. ಆದರೆ ಈ ವಹಿವಾಟುಗಳನ್ನು ಪತ್ತೆಹಚ್ಚಲು ಸ್ಟೇಟ್ ಬ್ಯಾಂಕ್ ಚುನಾವಣಾ ಆಯೋಗಕ್ಕೆ ವಿಶಿಷ್ಟ ಕೋಡನ್ನು ಒದಗಿಸಿದರೆ ಪಾರದರ್ಶಕತೆಯನ್ನು ಸುಧಾರಿಸಬಹುದು. ಯಾವ ರಾಜಕೀಯ ಪಕ್ಷ ಯಾವ ಬಾಂಡ್ನಲ್ಲಿ ಹಣ ಮಾಡಿಕೊಂಡಿದೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಯಾರು ಹಣ ಪಡೆದಿದ್ದಾರೆ ಎಂಬುದು ಇನ್ನೂ ತಿಳಿದಿಲ್ಲ. ಆದರೆ ಯಾರೋ ಪಕ್ಷಕ್ಕೆ 500 ಕೋಟಿ ದೇಣಿಗೆ ನೀಡಿರುವುದು ಗಮನಾರ್ಹವಾಗಿದೆ. ಉದ್ಯೋಗಿಗಳ ಸಂಬಳವು ಕೇವಲ ಹೆಚ್ಚುತ್ತಿರುವಾಗ ಕಂಪನಿಯು ರಾಜಕೀಯ ಪಕ್ಷಕ್ಕೆ ದೇಣಿಗೆ ನೀಡುತ್ತಿದೆ. ಈ ಕಂಪನಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮೋದಿ ಬೆಂಬಲಿಗರು ಕೆಲಸ ಮಾಡುತ್ತಾರೆ. ಅವರು ಹಾಗೆ ಮಾಡುತ್ತಿರಬೇಕು. ತಮ್ಮ ಕಂಪನಿಯು ಮೋದಿಗೆ 100 ಕೋಟಿ ಮತ್ತು 400 ಕೋಟಿ ದೇಣಿಗೆ ನೀಡಬಹುದೆಂದು ತಿಳಿದ ಈ ವ್ಯಕ್ತಿಗಳು ಇಂದು ನಂಬಲಾಗದಷ್ಟು ಹೆಮ್ಮೆ ಪಡಬೇಕು. ಇದು ಬೆಳಕಿಗೆ ಬಂದರೆ ಅಂತಹ ಮತದಾರರು ಈ ಹಿಂದೆ ಯಾರೂ ಈ ಸಾಧನೆ ಮಾಡಿಲ್ಲ ಎಂದು ಕೊರಗುತ್ತಾ ವಸ್ತ್ರ ಹರಿದು ಮರಳಿನಲ್ಲಿ ಉರುಳಿ ಹಾಕಿ ಹೋಳಿ ಆಚರಿಸುವುದು ಖಚಿತ. ದಾನ ಮಾಡುವುದು ಕೆಟ್ಟದ್ದಲ್ಲ, ಆದರೆ 500 ಕೋಟಿ ರೂಪಾಯಿ. ಲಾಟರಿ ವಿಜೇತರು 1,368 ಕೋಟಿ ದೇಣಿಗೆ ನೀಡುತ್ತಿದ್ದು ಏರ್ಟೆಲ್ ಮತ್ತು ಡಿಎಲ್ಎಫ್ನ ಭಕ್ತ ಉದ್ಯೋಗಿಗಳು ಈ ತಿಂಗಳ ಸಂಬಳವನ್ನು ಸೊಸೈಟಿ ಗಾರ್ಡ್ ಅಂಕಲ್ಗೆ ನೀಡಲಿದ್ದಾರೆ. ಇದು ತಮಾಷೆಯಲ್ಲ, ಇದು ಆತಂಕಕಾರಿಯಾಗಿದೆ. ಅವರು ಉತ್ತರಿಸಬೇಕು. ಸಾರ್ವಜನಿಕರಿಗೆ ಧರ್ಮದ ಅಮಲು ಇದೆ ಎಂದು ಅವರಿಗೆ ತಿಳಿದಿದೆ. ಅವರಿಗೆ ಹೆಮ್ಮೆಯ ಪ್ರಮಾಣವನ್ನು ನೀಡಲಾಗಿದೆ, 370 ತೆಗೆದುಹಾಕಲಾಗಿದೆ. ಅದರ ಬಗ್ಗೆ ಹೆಮ್ಮೆ ಪಡಬೇಕು. ಆ ಹೆಮ್ಮೆ ಸಾಕಷ್ಟಿಲ್ಲದಿದ್ದರೆ ಸಿಎ ಬಗ್ಗೆ ಹೆಮ್ಮೆ ಪಡಬೇಕು. ಅದರಲ್ಲಿ ಅಹಂಕಾರವು ಕಡಿಮೆಯಾದರೆ, ಹಸಿವಾದರೆ ಸಾಲಾಗಿ ನಿಲ್ಲು. ಅವರು ಉಚಿತ ಆಹಾರ ಧಾನ್ಯಗಳನ್ನು ನೀಡುತ್ತಿದ್ದಾರೆ, ಅದನ್ನು ತೆಗೆದುಕೊಂಡು ತಿನ್ನಿರಿ. ಪ್ರಧಾನಿ ಮೋದಿ ಈ ಬಗ್ಗೆ ತನಿಖೆ ನಡೆಸುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ತನಿಖೆಯು ನಡೆಯುತ್ತಿದೆ ಮತ್ತು ಇಡಿಯಿಂದ ದಾಳಿಗೊಳಗಾದ ಅದೇ ಕಂಪನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣಾ ಬಾಂಡ್ಗಳನ್ನು ಖರೀದಿಸುತ್ತಿವೆ. ಈವರೆಗೆ 2 ಡಜನ್ಗೂ ಹೆಚ್ಚು ಕಂಪನಿಗಳು ಬಾಂಡ್ ಖರೀದಿಸಿ ದಾಳಿ ನಡೆಸಿರುವ ಮಾಹಿತಿ ಹೊರಬಿದ್ದಿದೆ. ಈ ಹಗರಣ ಬಯಲಾಗಿದೆ, ಆದರೆ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸಲು ಎಂದಿಗೂ ಬಿಡದ ಸರ್ಕಾರವಿದೆ. 10 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸದ ಮೋದಿ ಇನ್ನೂ 400 ಸೀಟು ಗೆಲ್ಲುತ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ತನ್ನ ಖಜಾನೆ ತುಂಬಿಸಿಕೊಂಡಿದೆ, ಕಾಂಗ್ರೆಸ್ ಖಾತೆಯನ್ನು ಮುಚ್ಚಲಾಗಿದೆ, ಸ್ಪರ್ಧೆಯಿಲ್ಲ. ಚುನಾವಣಾ ಬಾಂಡ್ಗಳ ಕಾನೂನನ್ನು ಪಾರದರ್ಶಕತೆಗಾಗಿ 2018 ಸೂಚಿಸಲಾಗಿದೆ. ಆದರೆ 2 ಕೋಟಿ ಲಾಭ ಗಳಿಸದ ಕಂಪನಿ 200 ಕೋಟಿ ದೇಣಿಗೆ ನೀಡುವುದು ಎಷ್ಟು ಪಾರದರ್ಶಕ? ಇದು ಯಾರ ಹಣ ಮತ್ತು ಈ ಸಂದರ್ಭದಲ್ಲಿ ಸ್ವತಃ ಅಪರಾಧಿ ಎಂದು ತೋರುವ ಸರ್ಕಾರವು ಅದರ ಬಗ್ಗೆ ಮಾಹಿತಿಯನ್ನು ಹೇಗೆ ನೀಡುತ್ತದೆ? ಎಲೆಕ್ಟೋರಲ್ ಬಾಂಡ್ಗಳ ವಿಚಾರವಾಗಿ ತನಿಖೆ ನಡೆಸಲು ಎಸ್ಐಟಿ ರಚಿಸಬೇಕು ಎಂದು ಕಪಿಲ್ ಸಿಬಲ್ ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಎಸ್ಐಟಿ ತನಿಖೆ ನಡೆಸಬೇಕು. ಬಹುತೇಕ ಎಲ್ಲಾ ಕಂಪನಿಗಳು ಚುನಾವಣಾ ಬಾಂಡ್ಗಳನ್ನು ಲಂಚವಾಗಿ ನೀಡಿವೆ ಎಂದು ಪ್ರಶಾಂತ್ ಭೂಷಣ್ ಟ್ವೀಟ್ ಮಾಡಿದ್ದಾರೆ. 2G ಮತ್ತು ಕಲ್ಲಿದ್ದಲು ಹಗರಣ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆಗೆ ಆದೇಶ ನೀಡಿದಂತೆಯೇ ಇಲ್ಲಿಯೂ ನಡೆಯಬೇಕು. ಮೊದಲ 100 ದಾನಿಗಳಲ್ಲಿ ಲಕ್ಷ್ಮೀದಾಸ್ ವಲ್ಲಭದಾಸ್ ವ್ಯಾಪಾರಿ. ನವೆಂಬರ್ 23 ಅವರು 23 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದರು. ಅವರ ಲಿಂಕ್ಡ್ಇನ್ ಪ್ರೊಫೈಲ್ ಅವರು ರಿಲಯನ್ಸ್ ಗ್ರೂಪ್ನಲ್ಲಿ ಗ್ರೂಪ್ ಕಂಟ್ರೋಲರ್ ಆಗಿದ್ದು ತೆರಿಗೆ ಸಂಬಂಧಿತ ವಿಷಯಗಳನ್ನು ನೋಡಿಕೊಳ್ಳುತ್ತಿದ್ದಾರೆಂದು ಸೂಚಿಸುತ್ತದೆ. ರಿಲಯನ್ಸ್ಗೆ ಸಂಬಂಧಿಸಿದ 6 ಕಂಪನಿಗಳಲ್ಲಿ ಮರ್ಚೆಂಟ್ ನಿರ್ದೇಶಕರಾಗಿದ್ದಾರೆ. ನೆಟ್ವರ್ಕ್ 18 ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಅವರು ಪಾತ್ರವನ್ನು ವಹಿಸಿದ್ದಾರೆ. ಇಲ್ಲಿಯವರೆಗೆ ಬಾಂಡ್ಗಳನ್ನು ಖರೀದಿಸಿದ ರಿಲಯನ್ಸ್ ಗ್ರೂಪ್ನ ಯಾವುದೇ ಲಿಸ್ಟೆಡ್ ಕಂಪನಿ ಹೊರಹೊಮ್ಮಿಲ್ಲ. ಆದರೆ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಇದೆ. ಅದು ಲಿಂಕ್ ಆಗಿದೆ, ಆದರೆ ಪಟ್ಟಿ ಮಾಡಲಾಗಿಲ್ಲ ಮತ್ತು ಭಾರತದಲ್ಲಿ 3ನೇ ಅತಿದೊಡ್ಡ ದಾನಿ. ವಲ್ಲಭದಾಸ್ ಮರ್ಚೆಂಟ್ ಅವರ ವೈಯಕ್ತಿಕ ದೇಣಿಗೆ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಅಂತಹ ವ್ಯಕ್ತಿಗಳನ್ನು ಬಳಸಿಕೊಂಡು ದೊಡ್ಡ ಕಂಪನಿಗಳು ಹಣ ನೀಡಬಹುದೇ ಎಂದು ರಿಪೋರ್ಟರ್ಸ್ ಕಲೆಕ್ಟಿವ್ ಪ್ರಶ್ನಿಸಿದೆ. ಆದಾಯವೇ ಇಲ್ಲದ ಕಂಪನಿಗಳು ಕೋಟಿಗಟ್ಟಲೆ ದೇಣಿಗೆ ನೀಡುವುದು ಹೇಗೆ? ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಕಾಗುಣಿತ ದೋಷಗಳಿವೆ. ಅವರ ಹೆಸರನ್ನು ಲಕ್ಷ್ಮೀದಾಸ್ ವಲ್ಲಭದಾಸ್ ಅಸ್ಮಿತಾ ಮಾರ್ಚಾ ಎಂದು ಮುದ್ರಿಸಲಾಗಿದೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿರಬಹುದೇ? ಮರ್ಚೆಂಟ್ ಬದಲಿಗೆ ಮಾರ್ಚಾ ಬಳಸುವುದೇ? ಅದು ಪತ್ತೆಯಾಗುವುದಿಲ್ಲವೇ? ರಿಪೋರ್ಟರ್ಸ್ ಕಲೆಕ್ಟಿವ್ 2 ಹೆಸರುಗಳು ಸಂಪರ್ಕಗೊಂಡಿವೆ ಎಂದು ಕಂಡುಹಿಡಿದಿದೆ, ಆದರೆ ಮರ್ಚೆಂಟ್ ಹೊಂದಿದ್ದಾರೆಯೇ ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಹಣವನ್ನು ಒಬ್ಬರೇ ನೀಡಲಾಗಿದೆಯೇ ಅಥವಾ ಅಸ್ಮಿತಾ ಮರ್ಚೆಂಟ್ ಅವರೊಂದಿಗೆ ಜಂಟಿ ಖಾತೆಯನ್ನು ಹೊಂದಿದ್ದರೆ ಹಲವು ವಿವರಗಳು ಇನ್ನೂ ಹೊರಹೊಮ್ಮಬೇಕಾಗಿದೆ. ಜಾರಿ ನಿರ್ದೇಶನಾಲಯದ ಇಡಿ ಭಯದಿಂದ ಕೋಟ್ಯಾಧಿಪತಿಗಳು ಮೌನವಾಗಿದ್ದರು. ಅವರು ಮಾತನಾಡುವುದನ್ನು ನಿಲ್ಲಿಸಿದರು. ಅವರ ಭಯವನ್ನು ದುರುಪಯೋಗಪಡಿಸಿಕೊಂಡು ಅವರಿಂದ ಹಣ ವಸೂಲಿ ಮಾಡಿದ್ದು ಭಯಗೊಂಡ ಅವರನ್ನು ನೋಡಿ ನಿನಗೂ ಭಯವಾಯಿತು. ಅವರು ತನಿಖೆಗೆ ಒಳಪಡಬಹುದು ಎಂದು ಭಾವಿಸಿ ಜನರು ಮಾತನಾಡುವುದನ್ನು ನಿಲ್ಲಿಸಿದರು. ಆದಾಗ್ಯೂ ಈ ಸಮಯದಲ್ಲಿ ಕಾರ್ಪೊರೇಟ್ ವಲಯದ ಕೆಲವು ವ್ಯಕ್ತಿಗಳು ಮಹತ್ವದ ಪಾತ್ರವನ್ನು ವಹಿಸಿದರು. ಎಲೆಕ್ಟೋರಲ್ ಬಾಂಡ್ಗಳು ಭಯದ ವ್ಯವಹಾರವಾಗಿ ಮಾರ್ಪಟ್ಟಿವೆ. ಇದು ಪ್ರತಿಪಕ್ಷದಲ್ಲಿ ಇಡಿ ಸ್ಥಾಪಿಸಿದೆ. ಈ ಭಯವು ರಾಹುಲ್ ಗಾಂಧಿಯನ್ನು ಟೀಕಿಸುವ ಭರದಲ್ಲಿ ಸರ್ಕಾರ ಬೀಳಲು ಮತ್ತು ಸಂಸದ ಬಿಜೆಪಿಗೆ ಸೇರಲು ಕಾರಣವಾಗುತ್ತದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.